ಜ್ಞಾನ ಇಲ್ಲ ಹಾಗಿದ್ರೆ ಅಷ್ಟೇನೆ. ಚೆನ್ನಾಗಿ ಓದೋದಿಲ್ಲ ಪಾಸ್ ಆಗೋದಿಲ್ಲ ಅಂತೇವಲ್ಲ ಹಾಗೆ ಅಷ್ಟೇ. ಪರೀಕ್ಷೆಗೆ ಕೂತಿದ್ದಿಲ್ಲ ಪಾಸ್ ಆಗೋದಿಲ್ಲ ಬಿಡು, ಓದಿಲ್ಲ ಪಾಸ್ ಆಗೋದಿಲ್ಲ. ಏಕಾದಶಿಯಾದ ವ್ರತಗಳನ್ನು ಮಾಡಿಲ್ಲ ಅಂದ್ರೆ ನಿನ್ನ ಜ್ಞಾನದ ಯೋಚನೆ ಕೂಡ ಮಾಡಾಗೆ ಇಲ್ಲ. ಇವತ್ತು ಏಕಾದಶಿ ವ್ರತವನ್ನ ಜನ ತಿಳ್ಕೊಂಡಿದ್ದು ಏನೋ ಒಂದು ಧಾರ್ಮಿಕವಾದ ವಿಧಿವಿಧಾನ, ಯಾರೋ ಮಾಡ್ಕೊಂಡು ಹೋಗ್ಲಿ ಅಂತ ತಿಳ್ಕೊಂಡಿರ್ತಾರೆ. ಯಾರೋ ಅಲ್ಲ, ಅಪರೋಕ್ಷ ಜ್ಞಾನದ ಅಪೇಕ್ಷೆ ಇದ್ದವರೆಲ್ಲ ಅದನ್ನು ಮಾಡಲೇಬೇಕು ಅಂತ ಹೇಳೋದಕ್ಕೆ ಈ ಶ್ಲೋಕ ಹೊರಟಿ. ಆಯ್ತು ಕೃಷ್ಣ, ನಾನು ಹೀಗೆ ಮಾಡದೇನೆ ಬರೀ ಇಂದ್ರಿಯಗಳನ್ನ ನಿಗ್ರಹಿಸಲಿಕ್ಕೆ ಹಾಗೆ ಪ್ರಯತ್ನ ಪಡ್ತಾ ಇದ್ರೆ, ಹಾಗೆ ಪ್ರಯತ್ನ ಪಡೋದು ಅಂದ್ರೆ ಏನು? ಇಂದ್ರಿಯಗಳೆಲ್ಲ ಹೋಗ್ತಾ ಇರುತ್ತೆ, ಬೇಡ ಅಂತ ವಾಪಸ್ ತರೋದು. ಅದಕ್ಕೆ ಯೋಗದ ಪರಿಭಾಷೆಯಲ್ಲಿ ಈ ಪ್ರತ್ಯಾಹಾರ ಅಂತ ಕರೀತಾರೆ. ಪ್ರತ್ಯಾಹಾರ ಅಂದ್ರೆ ವಿತ್ರಾಯಲ್ ಅಂತ ಅರ್ಥ, ವಿತ್ರಾಯಲ್ ಆಫ್ ದಿ ಸೆನ್ಸಸ್. ವಾಪಸ್ ತಗೊಳ್ಳೋಕೆ ಹೋಗೋದು, ತೀರಿ ತಗೊಂಡು ಬಿಟ್ರೆ ಆಗುವುದಲ್ಲ ಅಂತ ಕೇಳಿದರೆ ಭಗವಂತ ಹೇಳ್ತಾನೆ, ನಿನ್ನ ಅದು ನೋಡಿದ್ದೇವೆ. ಯತತೋಷ್ಯಪಿ ಕೌಂತೇಯ ಪುರುಷಸ್ಯ ವಿಪಸ್ಥಿತ ಇಂದ್ರಿಯಾಣಿ ಪ್ರಮಾಹೀನಿ ಹರಂತಿ ಪ್ರಸಭಂ ಮನಃ. ಈ ರೀತಿ ಎಷ್ಟು ಪ್ರಯತ್ನ ಕೊಟ್ಟರು ಕೂಡ ಅದು ಸಾಧ್ಯ ಇಲ್ಲ ಅಂತ ಭಗವಂತ ಹೇಳ್ತಾನೆ. ಯಾಕೆ ಗೊತ್ತಾ? ಇಂದ್ರಿಯಗಳನ್ನು ವಾಪಸ್ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಇಂದ್ರಿಯಗಳು ಪ್ರಮಾಥೀನಿ, ತುಂಬಾ ಬಲಿಷ್ಠವಾದದ್ದು. ಇಂದ್ರಿಯಗಳು ತುಂಬಾ ಬಲಿಷ್ಠ, ಅವನು ವಾಪಸ್ ಹಿಡಲಿಕ್ಕೆ ಆಗೋದಿಲ್ಲ ಹಾಗೆಲ್ಲ. ಜೊತೆಗೆ ಅವುಗಳ ಸ್ವಭಾವನೇ ಪ್ರಮಥನ ಮಾಡೋ, ಪ್ರಮಥನ ಶೀಲಾಣಿ ಅಂತ ಆಚಾರ್ಯರ ಭಾಷ್ಯ. ಪ್ರಮಥನ ಅಂದ್ರೆ ಕ್ಷೋಭೆ ಅಂತ ಅರ್ಥ, ಮನಸ್ಸಿಗೆ ಕ್ಷೋಭೆ ಉಂಟು ಮಾಡೋದು ಅವಳ ಕೆಲಸ, ನೇಚರೇ ಹಾಗಿರುವಂತೆ. ಆದ್ದರಿಂದ ಮತ್ತು ಮೀನು ಚಂಚಲ ಅಂತ ಹೇಳಿದರೆ ಮೀನಿನ ಸ್ವಭಾವನೇ ಹಾಗೆ, ಮತ್ತು ಇಂದ್ರಿಯಗಳ ಸ್ವಭಾವನೇ ಚಂಚಲ. ಚುಚ್ಚ ಹೋಗೋದು ಬಿಡೋದಿಲ್ಲ, ಕೇಳ್ಕೊಳ್ಳೋಕೆ ನಮ್ಗೆ ಆಗೋದಿಲ್ಲ, ನಮಗಿಂತ ಬಲಿಷ್ಠವು. ಆದ್ರಿಂದ ಆ ಪದ್ಧತಿಯಲ್ಲಿ ಎಳಿಲಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಇಂದ್ರಿಯಾಣ ಯತತೋಷ್ಯತಿ ಕೌಂತೇಯ ಪುರುಷಸ್ಯ ವಿಪಸ್ಥಿತ. ಅಲ್ಲ, ಓದಿದವರಾದ್ರೆ, ಸ್ವಲ್ಪ ಓದಿದವರಿಗೆ ಸಾಧ್ಯವಾಗುತ್ತೆ ಅಂತ ಕೇಳಿದ್ರೆ, ವಿಪಸ್ಥಿತ ಅಪಿ ಎರಡ್ ಕಡೆ ಅನ್ವಯ, ಯತತೋಪಿ ವಿಪಸ್ಥಿತ ಅಪಿ. ಯತ್ನ ಮಾಡಿದ್ರು ಅಷ್ಟೇ, ಜ್ಞಾನಿಯಾದ್ರೂ ಅಷ್ಟೇ. ಅಂದ್ರೆ ಪುಸ್ತಕದ ಜ್ಞಾನಿ ಅಂತ ಅರ್ಥ, ಜ್ಞಾನಿ ಶಬ್ದಕ್ಕೆ ಎರಡರ್ಥ. ಪುಸ್ತಕದ ಜ್ಞಾನಿ ಪರೋಕ್ಷ ಜ್ಞಾನಿ, ದೇವರನ್ನು ಕಂಡವನು ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನಿ ಆದವನು ಕೂಡ ಬರೀ ಪ್ರಯತ್ನ ಮಾಡ್ತಾ ಇದ್ರೆ ಯಶಸ್ ಸಿಗೋದಿಲ್ಲ. ಅದನ್ನ ಇಲ್ಲಿ ಮಾತನ್ನ ಏಕಾದಶಿ ನಮ್ಮ ಸಪ್ತಮ ಸ್ಕಂದ ಭಾಗವತ ಪುರಾಣದಲ್ಲಿ ಪ್ರಹ್ಲಾದ ಹೇಳೋ ಮಾತು ಹಾಗೆ ನೋಡಿ ದೈತ್ಯ ಪಾಲಕರೇ, ಹಾಗೆಲ್ಲ ಇಂದ್ರಿಯಗಳೇ ಗಮನ ಕೊಡಬೇಡಿ, ಆ ಕಡೆ ಗಮನ ಹರಿಸಬೇಡಿ, ತುಂಬಾ ಕಷ್ಟ ಅಂತ ಹೇಳಿದಾಗ, ಇಲ್ಲ ಪ್ರಹ್ಲಾದ ನಿಮಗೆ ಗೊತ್ತಿದೆ, ತಿಳುವಳಿಕೆ ಇದೆ, ಆದ್ರಿಂದ ಪರವಾಗಿಲ್ಲ ಅಂತ ಹೇಳಿದ್ರೆ ಪ್ರಹ್ಲಾದ ಹೇಳ್ತಾನೆ, ಇಲ್ಲ ವಿದ್ವಾನ ತೀರ್ಥಂ ಧನುಜಾ ಕುಟುಂಬಂ ಕೃಷ್ಣಂ ಸ್ವಲೋಕಾಯ ನ ಕಲ್ಪತೆ ವೈ. ವಿದ್ವಾಂಸರು ಸಹ ಮೈ ಮರೆತು ಬಿಡ್ತಾರೆ ಅಂತ ಪ್ರಹ್ಲಾದ ಹೇಳ್ತಾನೆ. ಅದೇ ಮಾತನ್ನ ವಿಪಸ್ಥಿತ ಅಪಿ ಅಂತ ಹೇಳಿ, ವಿದ್ವಾನಪಿ ಅಂತ ಅಲ್ಲಿ, ವಿಪಸ್ಥಿತ ಅಪಿ ಎಲ್ಲಿ. ಎಷ್ಟೇ ಓದಿದವನಿಗೂ ಕೂಡ ಬರೀ ಓದಿದವನಿಗೆ ಉಪವಾಸ ವ್ರತ ಮಾಡದೇನೆ ಎಷ್ಟೇ ಓದಿದ್ರು ಕೂಡ ಅದು ಸಿದ್ಧಿ ಆಗೋದಿಲ್ಲ. ಎರಡೂ ಸೇರಿದ್ರು, ಬರೀ ಉಪವಾಸ ವ್ರತ ಮಾಡಿದ್ರು ಸಾಲದು ಮನಸ್ಸು ಎಳೆಯುತ್ತೆ, ಬರೀ ಓದಿದ್ರು ಸಾಲದು ಏಕಾಶ ವ್ರತ ಮಾಡಿಲ್ಲ ಅವನು, ಎರಡು ಸೇರಿದ್ರು ಅವಾಗ ಸಾಧ್ಯ. ಪುರುಷಸ್ಯ ವಿಪಸ್ಥಿತ, ಪುರುಷಸ್ಯ ಒಂದು ಕಾಚಾರ ವಿಶೇಷ ಅರ್ಥವನ್ನು ಬರೀತಾರೆ. ಪುರುಷಸ್ಯ ಅಂದ್ರೇನು? ಶರೀರಾಭಿಮಾನಿನಃ ಪುರುಷಸ್ಯ ಅಂದ್ರೆ ಯಾವನಿಗೆ ಈ ಶರೀರದ ಮೇಲೆ ಅಭಿಮಾನ ತ್ಯಾಗ ಮಾಡೋ ಹಂತ ಇನ್ನೂ ಬಂದಿಲ್ಲ ಅಂಥವನು ಏಡಾಗೇ ಆಗ್ತಾನೆ ಅಂತ ಅರ್ಥ. ಇಂದ್ರಿಯಗಳ ಒತ್ತಡಕ್ಕೆ ಒಳಗಾಗೇ ಆಗ್ತಾನೆ. ಹರಂತಿ ಪ್ರಸಭಂ ಮನಃ, ಜೋರ ಹೇಳ್ಕೊಂಡು ಹೋಗುತ್ತದು. ಆದ್ದರಿಂದ ಈ ಪದ್ಧತಿ ಸಾಧ್ಯ ಇಲ್ಲ. ಪುರುಷಸ್ಯ ವಿಪಸ್ಥಿತ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಅದಕ್ಕೇನ್ ಮಾಡಬೇಕಾಗಿದ್ರೆ, ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇದು ಮುಂದಿನ ಶ್ಲೋಕ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರ ಅರ್ಜುನ, ಅದಕ್ಕೇನೆ ತಾನಿ ಸರ್ವಾಣಿ ಇಂದ್ರಿಯಾಣಿ ಸಂಯಮ್ಯ, ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸಬೇಕು, ಎಲ್ಲ ಇಂದ್ರಿಯ ನಿಯಂತ್ರಿಸಬೇಕು. ಯುಕ್ತ ಆಸೀತ ಮತ್ಪರ ಯುಕ್ತ, ಮನಸ್ಸನ್ನ ತೊಡಗಿಸಬೇಕು. ಮನೋಯುಕ್ತ್ವಾ ಅಂತ ಆಚಾರ್ಯರ ಭಾಷ್ಯ. ಅದಕ್ಕೆ ಮನಸ್ಸನ್ನ ಇಂದ್ರಿಯಗಳಿಂದ ಎಳಿಬೇಕು, ನನ್ನ ಕಡೆಗೆ ತೊಡಗಿಸಬೇಕು. ಅಲ್ಲಿ ಒಂದು ಅತ್ಯಂತ ಅಮೂಲ್ಯವಾದ ತತ್ವ ಇದೆ. ಆ ತತ್ವದಲ್ಲಿ ಏನು ಚಿಂತನೆ ಮಾಡಬೇಕು ಅಂದ್ರೆ ಮತ್ಪರಹ ಅಂತ ಪರಮಾತ್ಮ ಹೇಳಿದ. ಮತ್ಪರಹ ಆ ಪದ ಅರ್ಥವಾಯಿತು ಅಂದ್ರೆ ಇಡೀ ಭಗವದ್ಗೀತೆಯ ಸಾರವೇ ಅರ್ಥವಾದಂತ ಲೆಕ್ಕ. ಉಪವಾಸ ವ್ರತ ಓದು ಎಲ್ಲ ಇದೆ, ಅದಕ್ಕೆಲ್ಲ ಕಳಸಪ್ರಾಯವಾದಂತ ಒಂದು ಗುಣ ಯಾವುದು ಅಂದ್ರೆ ಮತ್ಪರತ್ವ ಅಂತ ಹೇಳಿದ. ಮತ್ಪರಹ ಅಂದ್ರೆ ಏನು? ಆಚಾರ್ಯ ವಿಗ್ರಹ ಬಿಡಿಸಿ ಹೇಳಿದ್ದಾರೆ, ನನ್ನನ್ನೇ ಸರ್ವೋತ್ತಮ ಅಂತ ನಂಬಬೇಕು ಅಂತ ಅರ್ಥ. ಅಹಮೇವ ಪರಹ ಯಶಸಃ ಮತ್ಪರಹ ಅಂದ್ರೆ ನಾನೇ ಸರ್ವೋತ್ತಮ, ಅಂದ್ರೆ ಕೃಷ್ಣನೇ ಸರ್ವೋತ್ತಮ ಅಂತ ನನ್ನ ಮೇಲೆ ಸಂಪೂರ್ಣ ಮನಸ್ಸು ಹಾಕಬೇಕು. ಆ ಮತ್ಪರಹ ಶಬ್ದದ ಅರ್ಥನೇ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ, ದ ದೇವರು ನಮ್ಮ ಇಡೀ ಜಗತ್ತಿನ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಭಗವಂತನಾಗಿದ್ದಾನೆ ಅಂತ ತಿಳ್ಕೊಂಡು ನನ್ನ ಕಡೆ ಮನಸ್ಸನ್ನು ಹಾಕಬೇಕು, ಅದು ಸಿದ್ಧಿ ಅಂತ ಕರೀತಾರೆ. ಇವತ್ತು ಗೀತೆಯನ್ನ ಬರ್ಲಿಕ್ಕೆ ಹೊರಟಲ್ಲಿ ಓದಿದವರೊಳಗೆ 99 ಪಾಲು ಜನಗಳಲ್ಲಿ ಈ ಭಗವಂತನ ಕಾನ್ಸೆಪ್ಟೇ ಮಿಸ್ಸಿಂಗ್ ಆಗಿಬಿಡುತ್ತೆ. ಬರೀ ಸಾಧನೆ ಮಾಡಿ ಅಷ್ಟೇನೆ, ಬರೀ ಯೋಗಾಸನ ಹಾಕಿ ಹಾಗೆ ಮಾಡಿ ಹೀಗೆ ಮಾಡಿ ದೇವರು ಅಂದ್ರೆ ಅದನ್ನು ಎಲಿವೆಂಟ್ ತೆಗೆದೇ ಬಿಡ್ತಾರೆ. ಇದು ಆಶ್ಚರ್ಯ. ಅದು ಒತ್ತಿ ಹೇಳ್ತಾನೆ ಭಗವಂತ, ಮತ್ ಪರಾಹ, ದೇವರನ್ನು ನಂಬಬೇಕು ಅಲ್ಲ, ಬರೀ ದೇವರನ್ನು ನಂಬಬೇಕು ಅಲ್ಲ, ದೇವರನ್ನ ಅವನಿಗಿಂತ ದೊಡ್ಡವನು ಇಲ್ಲವೇ ಇಲ್ಲ, ಅವನೇ ನಮಗೆ ಎಲ್ಲ ರೀತಿಯಲ್ಲೂ ಗತಿ ಅಂತ ಹೇಳಿ ಸಂಪೂರ್ಣ ನಂಬಬೇಕು. ಆಗ ಅಪರೋಕ್ಷ ಜ್ಞಾನಿಯ ದೊಡ್ಡ ಹಂತವನ್ನು ತಲುಪ್ತಾನೆ ಅಂತ. ಈ ಮತ್ಪರಹ ಅನ್ನೋ ಪದ ಅತ್ಯಂತ ಮುಖ್ಯವಾದ ಪದ. ಇವರು ಅರ್ಥ ಬರೆದವರು ಇದ್ದಾರೆ, ಅದಕ್ಕೆ ಏನಂತ ಅರ್ಥ ಬರೆದವರು ಗೊತ್ತಾ? ಚಿಂತನೆ ಮಾಡೋ ಅನ್ಕೋಬೇಕಂತೆ, ನಾನೇ ಸರ್ವೋತ್ತಮವನ್ನು ಚಿಂತನೆ ಮಾಡಬೇಕು, ತಾನೇ ಸರ್ವೋತ್ತಮ ಅನ್ಕೋಬೇಕಂತೆ. ಇಂಥ ಅರ್ಥ ಬರೆದವರು ಇದ್ದಾರೆ, ಇದು ನಂಬೋದಾದ್ರೆ ನಂಬಬಹುದು. ನಾನೇ ಸರ್ವೋತ್ತಮ ತಿಳ್ಕೊಳ್ಳೋದಾಗಿ ಇಷ್ಟ್ಯಾಕೆ ಒದ್ದಾಡ್ತಿದ್ದ ಜೀವ ಪಾಪ, ದಿನದೊಳಗಾದ್ರೆ ಯಾಕೆ ಗೋಳಾಡ್ತಾ ಇದ್ದ ಅಂದ್ರೆ ನಾನು ಸರ್ವೋತ್ತಮ ಅಂತ ಪ್ರತಿಯೊಬ್ಬರು ಅನ್ಕೊಳ್ಳುತ್ತೆ ಅಂತ ಹೇಳಿಬಿಟ್ರು ಅಂತ ಕೇಳಿದ್ರೆ ಅದು ಒಂದು ಅನಾಯಕತ್ವ ಆಗುತ್ತೆ ಹೊರತು ಅರಾಜಕತ್ವ ಆಗುತ್ತೆ, ಪ್ರಯೋಜನ ಇಲ್ಲ. ನಾನು ಸರ್ವೋತ್ತಮ ಅಂತ ಅಲ್ಲ, ಪ್ರತಿಯೊಬ್ಬನು ತಾನು ಹಾಗೆ ತಿಳ್ಕೊಳ್ಬಾರದು, ಕೃಷ್ಣ ಸರ್ವೋತ್ತಮ ಅಂತ ತಿಳ್ಕೊಳ್ಬೇಕು. ಕೃಷ್ಣನೇ ಸರ್ವೋತ್ತಮ ಅಂತ ಯಾವಾಗ ತಿಳ್ಕೊಳ್ತಾನೆ ಆಗ ಮನಸ್ಸಿನ ಕೇಂದ್ರೀಕರಣ ತುಂಬಾ ಸುಲಭ ಆಗುತ್ತೆ ಅಂತ ಹೇಳಿದ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ತರ. ಇಲ್ಲಿ ಆಸೀತ ಅನ್ನೋ ಪದಕ್ಕೆ ಎರಡರ್ಥ, ಒಂದರ್ಥ ಇರಬೇಕು ಅಂತ ಅರ್ಥ, ಯುಕ್ತ ಆಸೀತ ಯುಕ್ತನಾಗಿರಬೇಕು ಅಂತ ಅರ್ಥ, ಇನ್ನೊಂದರ್ಥ ಆಸೀತ ಕೂಡಬೇಕು ಅಂತ ಅರ್ಥ. ಇದು ಭಾರಿ ವಿಶೇಷ, ಕೂಡಬೇಕು. ಆಸೀನ ಸ್ತಂಭವಾತೋ ಬ್ರಹ್ಮಸೂತ್ರ, ಮನುಷ್ಯ ಸಾಧನೆಯನ್ನು ಯಾವಾಗಲೂ ಸಹ ಕೂತು ಮಾಡಬೇಕು ಅಂತ ಹೇಳಿದ್ದಾರೆ. ಕೂತು ಮಾಡಬೇಕು, ಅನೇಕರಿಗೆ ಇವತ್ತು ಕೂತು ಮಾಡಬೇಕು ಅನ್ನೋ ಪದ ಬಹಳ ಮುಖ್ಯವಾದ ಪದ. ಇವತ್ತು ಅನೇಕರು ಕೂಡೋ ಕಾನ್ಸೆಪ್ಟೇ ಇಲ್ಲ, ಕೂಡೋ ಕಾನ್ಸೆಪ್ಟೇ ಇಲ್ಲ, ಮಲಗಿರೋರು ಇಲ್ಲ, ಓಡಾಡ್ತಿರೋರು ಅಷ್ಟೇ ಹೊರತು ಸರಿಯಾಗಿ ಕೂಡೋ ಕಾನ್ಸೆಪ್ಟ್ ನಮ್ಮಲ್ಲಿ ಇಲ್ಲವೇ ಇಲ್ಲ. ಇವತ್ತು ಪದ್ಮಾಸನನೋ ವೀರಾಸನನೋ ಸ್ವಸ್ತಿಕಾಸನ ಹಾಕೊಂಡು ಕೂಡ ಅಭ್ಯಾಸ ಇಲ್ಲಿದೆ. ಇವತ್ತಿನ ದಿವಸ ಆಫೀಸರ್ ಕೂಡ ಇಲ್ಲ, ಸೇರಿರುತ್ತೆ ಕಾಲು ಇಳಿಬಿಟ್ಟು ಕೊಡ್ತಾರೆ, ಅಲ್ಲಿ ಸಾಧ್ಯ ಇಲ್ಲ. ಬಸ್ಗಳಲ್ಲಿ ಹೀಗೆ ಕೂತಿರ್ತಾರೆ, ಪದ್ಮಾಸನ ಹಾಕೊಂಡು ಸಾಧ್ಯನ ಬಸ್ನೊಳಗೆ ನಿಂದಕ್ಕೆ ಜಾಗರದಲ್ಲಿ ಪದ್ಮಾಸನ ಹಾಕ್ತಾನೆ ಪಾಪ, ಸಾಧ್ಯ ಇಲ್ಲ. ಆಫೀಸ್ನಲ್ಲಿ ಸಾಧ್ಯ ಇಲ್ಲ, ಹೋಟೆಲ್ಗಳಲ್ಲಿ ದೇವರಾಣೆ ಸಾಧ್ಯ ಇಲ್ಲ, ಹೋಗಲೇಬಾರದ ಜಾಗ ಅದು ಒಂದು. ಇನ್ನು ಮನೆಯೊಳಗೆ ಡೈನಿಂಗ್ ಟೇಬಲ್, ಊಟ ಕೂತಾಗಲೂ ಕೂಡೋದ್ರೆ ಡೈನಿಂಗ್ ಟೇಬಲ್ ಆಗಿಬಿಡುತ್ತೆ, ಟೇಬಲ್ ಕೂತ ಬರ್ಕೊಂಡು ನೋಡ್ತಿರ್ತ ಮತ್ತೆ ಕೂಡ ಜಾಗಿವೆ. ನಿಮ್ಮ ಮಧ್ಯೆ ಆಸೀತ ಅನ್ನೋದು ನಮಗೆ ಇಲ್ಲ ಇಷ್ಟು ಸ್ವಲ್ಪ ನೋಡ್ತೇವೆ. 6ನೇ ಅಧ್ಯಾಯದಲ್ಲಿ ಪರಮಾತ್ಮ ವಿಸ್ತಾರವಾಗಿ ಹೇಳ್ತಾರೆ. 6ನೇ ಅಧ್ಯಾಯ ಪೂರ್ತಿ ಯೋಗ ಸಿದ್ಧಿಯ ಅನೇಕ ವಿಧವಾದ ಮುಖಗಳನ್ನು ಹೇಳ್ತಕ್ಕಂಥ ಅಧ್ಯಾಯ ಇದೆಲ್ಲ. ಓದೋರಿಗೆ ಅದು ಅರ್ಥ ಆಗುತ್ತೆ. ಆ ಯುಕ್ತ ಆಸೀತ ಬರ್ತಾರ, ಮೊದಲು ಕೂಡ ಅಭ್ಯಾಸ ಮಾಡಿ ಸರಿಯಾಗಿ ಸರಿಯಾಗಿ ಕೂಡ ಪದ್ಮಾಸನ ವೀರಾಸನ ಸ್ವಸ್ತಿಕಾಸನ ಹೀಗೆ ಆಸನತ್ರಯ ಉದ್ದಿಷ್ಟಂ ಅಂತ ಆಚಾರ್ಯರ ಮಾತು. ಕೂಡೋದಕ್ಕೆ 3 ಶೈಲಿಯಲ್ಲಿ ಕೂಡಬಹುದು, ಎರಡು ಕಾಲು ಮೇಲೆ ಹಾಕ್ಕೊಡೋದು, ಅಂಗಾಲು ಮೇಲೆ ಬರ ಹಾಕ್ಕೊಡೋದು, ಅದೇ ಪದ್ಮಾಸನ. ಒಂದು ಅಂಗಾಲು ಕೆಳಗೆ ಒಂದು ಅಂಗಾಲು ಮೇಲೆ ಬಂದು ಬಿಟ್ರೆ ಅದು ವೀರಾಸನ, ಎರಡು ಕೆಳಗೆ ಹೋದ್ರೆ ಅದು ಸ್ವಸ್ತಿಕಾಸನ. ಈ ರೀತಿಯಲ್ಲಿ ಕೂಡತಕ್ಕಂಥ ರೀತಿಯಲ್ಲಿ ಕೂಡ ಅಭ್ಯಾಸ ಮಾಡಿದರೆ ದೇಹದ ಒಂದು ಮನಸ್ಸಿನ ಶಕ್ತಿ ಹತೋಟಿಗೆ ಬರುತ್ತೆ ಅಂತ. ಯುಕ್ತ ಆಸೀತ ಮತ್ಪರಹ, ಇವತ್ತು ಅಲ್ಲಿ ಕೂಡೋದಕ್ಕಿರತಕ್ಕಂಥ ಒಳ್ಳೆ ಅವಕಾಶಗಳು ಯಾವುದು? ಸಂಧ್ಯಾವಂದನೆ ಮಾಡ್ತಾನೆ, ಗಾಯತ್ರಿ ಜಪ ಮಾಡ್ತಾನೆ, ಆ ಕೂಡಬೇಕು. ಗಾಯತ್ರಿ ಜಪ ಸೂರ್ಯೋದಯಕ್ಕಿಂತ ಮುಂಚೆ ಆದರೆ ನಿಂತಿರಬೇಕು, ಸೂರ್ಯೋದಯ ಆದ್ಮೇಲೆ ಆದರೆ ಕೂಡಬೇಕು. ಆ ಸೂರ್ಯ ದರ್ಶನ ತಿಷ್ಠೆ ತತ್ತತ್ತು ಉಪವಿಷೇತವಾ ಅಂತ ಆಚಾರ್ಯರ ಸದಾಚಾರ ಸ್ಮೃತಿ. ಇನ್ನು ಬೇರೆ ಯಾವುದೇ ಮಂತ್ರ ಜಪ ಮಾಡಬೇಕಾದ್ರೆ ಕೂತು ಮಾಡಬೇಕು, ಆ ಕೂತು ಮಾಡಬೇಕಾದ್ರೆ ಧ್ಯಾನ ಮಾಡ್ತಾನಲ್ಲ, ಆಗ ಅವನಿಗೆ ದೇಹದ ಹತೋಟಿ ಬರುತ್ತೆ. ಇವತ್ತು ಸರಿಯಾಗಿ ಒಂದು ತಂಬಿಗೆ ಕೊಡ ಸರಿಯಾಗಿಟ್ಟಿರ್ತಾನೆ, ನೀರು ಫುಲ್ ಹಿಡಿಸುತ್ತೆ. ಒಂದು ಕೊಡ ಸರಿಯಾಗಿಟ್ಟಿರ್ತಾನೆ, ಫುಲ್ ಹಿಡಿಸುತ್ತೆ. ಒಂದು ಲೋಟ ಸ್ಟ್ರೇಟ್ ಆಗಿ ಬಿಡುತ್ತಾನೆ, ಫುಲ್ ಹಿಡಿಸುತ್ತೆ. ಸ್ವಲ್ಪ ಕಾಸು ಮಾಡಿಬಿಟ್ರೆ ಅಲ್ಲಿ ಚೆಲ್ಲ ಶುರುವಾಗ. ಇವತ್ತು ಸರಿಯಾಗಿ ಕೂಡೋದು ಅಂತ ಹೇಳಿದರೆ ಆಗ ಮನಸ್ಸು ಸ್ತಬ್ಧವಾಗಿ ಏಕಾ ನಿಶ್ಚಲವಾಗಿ ದೇವರ ಕಡೆ ಹೋಗಲಿಕ್ಕೆ ಅದು ಶ್ರೇಷ್ಠವಾದ ಪೋಸ್ ಅದು. ಒಂದು ಪಾಶ್ಚರ್ ನಿಂತ ಕರೀತೇವೆ ಅದಕ್ಕೆ ಸೇರುತ್ತೆ. ಅಲ್ಲಿ ಸ್ವಲ್ಪ ಹೆಚ್ಚು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಮೈಂಡ್ ಶೇಕ್ ಆಗುತ್ತೆ. ಆ ಶೇಕ್ ಆಗ್ತಾ ಹೋದಂತೆ ದೇವರ ಕಡೆ ಹೋಗೋ ಪ್ರಸಂಗ ಬರೋದಿಲ್ಲ, ಅದು ಬೇರೆ ಕಡೆ ಹೋಗೇ ಹೋಗುತ್ತೆ. ಬರೀ ಅದು ಹೋಗೋದಿಲ್ಲ, ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಕಾರ್ ಆಕ್ಸಿಡೆಂಟ್ ಆಗಲಿ ಬಿಡಲಿ ಅಂದ್ರೆ ಕೂತವನ್ನು ಕರ್ಕೊಂಡು ಹೋಗಿರುತ್ತೆ, ಬರೀ ಅದೊಂದು ಹೋಗೋದಿಲ್ಲ, ಅದು ಎಳ್ಕೊಂಡು ಬಿಡಿಸೇ ಬಿಡುತ್ತೆ. ಆ ಕಡೆ ವೆಹಿಕಲ್ ಅಪಘಾತವಾದಾಗ ಕೂತವನು ಹೇಗೆ ಅಪಘಾತವಾಗುತ್ತೋ, ಇಂದ್ರಿಯಗಳು ದಾರಿ ತತ್ತಿದಾಗ ಇಂದ್ರಿಯ ಯಾರವೋ ಅವನಿಗೂ ಪೆಟ್ಟು ಬಿದ್ದೇ ಬೀಳುತ್ತೆ. ಇಂದ್ರಿಯಗಳು ಜಡ ಅನುಭವಕ್ಕಿಲ್ಲ, ಇವನಿಗೆ ಮಾತ್ರ ಪೆಟ್ಟು. ಕಾರ್ ಚೂರು ಚೂರು ಆಗುತ್ತೆ, ರಿಪೇರಿ ಮಾಡಿಸಬಹುದು, ಇವನು ಸತ್ತ ಹೋಗ್ಬಿಟ್ಟಿರ್ತಾನೆ. ಆ ದೃಷ್ಟಿಯಲ್ಲಿ ನಾವು ಅತ್ಯಂತ ಮುಖ್ಯವಾಗಿ ಭಗವಂತನೇ ಸರ್ವೋತ್ತಮ ಅಂತ ನಾವು ಯಾವಾಗ ಮನಸ್ಸಾಗ್ತೇವೆ ಅದು ಇಂದ್ರಿಯ ಜಯದ ಪರಮೋಪಾಯ ಅಂತ ಅರ್ಥ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಭಕ್ತರ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ವಶೇಹಿ ಯಸ್ಯ ಇಂದ್ರಿಯಾಣಿ, ಹಿಂದೆ ಸರ್ವಾಣಿ ಇದೆ, ಅದಕ್ಕೆ ಸರ್ವಾಣಿ ಇಂದ್ರಿಯಾಣಿ ಎಲ್ಲ ಇಂದ್ರಿಯಗಳು ಸಹ ಯಾವನ ವಶದಲ್ಲಿ ಇವೆಯೋ ತಸ್ಯ ಪ್ರಜ್ಞಾ ಅವನ ಪ್ರಜ್ಞಾನಂ ಅವನ ಜ್ಞಾನ ತತ್ವಜ್ಞಾನ ಪ್ರತಿಷ್ಠಿತ ನೆಲೆಸಿದೆ ನೆಲೆಯಾಗಿ ನಿಂತಿದೆ ಅಂತ ಅರ್ಥ. ಇನ್ನು ಅವನಿಗೆ ದೇವರು ಕಾಣ್ತಾನೆ ಅಂತ ಅರ್ಥ. ದೇವರನ್ನ ಕಾಣ ಹಂತ ತಲುಪಿದ್ದಾನೆ ಅಥವಾ ಕಂಡಿದ್ದಾನೆ ಅವನಿಗೆ ಮಾತ್ರ ಸಾಧ್ಯವಾಗತಕ್ಕಂಥ ಗುಣಗಳಿ. ಅದಕ್ಕೆ ಪ್ರತಿನಿತ್ಯದಲ್ಲೂ ನಾವು ಮೋಕ್ಷ ಸಾಧನೆ ಮಾಡಬೇಕು ಅಂತಿದ್ರೆ ಇದನ್ನು ಮಾಡಲೇಬೇಕು. ಇದು ಕಷ್ಟ, ಕಷ್ಟಪಡದೆ ಯಾರು ಮುಂದಕ್ಕೆ ಬರ್ತಾರೆ ಇವತ್ತು? ಪ್ರತಿಯೊಂದು ಹಂತದಲ್ಲೂ ಕಷ್ಟಪಟ್ಟೇ ಬರಬೇಕಾದ್ದರಿಂದ, ಮೋಕ್ಷ ಸಾಧನೆಗೆ ಭಾರಿ ಕಷ್ಟಪಡಬೇಕಾದ್ದರಿಂದ ನಾವು ಅದನ್ನು ಮಾಡಲೇಬೇಕು. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಭಗವದ್ಗೀತೆ ನಮ್ಮನ್ನ ಇದು ಒಂದು ಪ್ರತಿಯೊಬ್ಬರೂ ಕೂಡ ಅತ್ಯಂತ ಸಕ್ರಿಯವಾಗಿ ಇನ್ನೊಬ್ಬರ ಮೂಲಕ ಮಾಡಿಸಕ್ಕೆ ಬರೋದಿಲ್ಲ, ನಾವೇ ಮಾಡಬೇಕಾದ್ದು ಒಂದು ಅದು. ಆ ಮುಖವನ್ನ ಭಗವಂತ ತೆರೆದಿಡ್ತಾ ಇದ್ದಾನೆ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಹ ವಶೇಹಿ ಯಶ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಪ್ರಜ್ಞಾ ಪ್ರತಿಷ್ಠಿತ ಅಂದ್ರೆ ಒಂದೇ, ಸ್ಥಿತ ಪ್ರಜ್ಞಾ ಅಂದ್ರೆ ಒಂದೇ. ನಮಗಾಗ ಎಷ್ಟೋ ಜನ ಜ್ಞಾನಿಗಳು ಅಂತ ಇವರೇನ್ ಜನ ಹೋಗ್ತಾ ಇರ್ತಾರೆ, ಅದೆಷ್ಟು ಮೋಸಗಾರರು ಅಂತ ಅವಾಗ ಗೊತ್ತಾಗ. 100 to 90 ಜನ ಇವತ್ತು ಯಾರು ನಂಬಿದ್ದಾರೋ ಅವರೆಲ್ಲ ಜ್ಞಾನಿಗಳಲ್ಲ, ಜ್ಞಾನಿಗಳ ಸೋಗಿನವರಷ್ಟೇ, ಜ್ಞಾನಿಗಳ ಸೋಗಿನವರು. ನಿಜವಾಗ್ಲೂ ಜ್ಞಾನಿಗಳಾಗಬೇಕಾದ್ರೆ ಇಂಥ ಇಂದ್ರಿಯ ನಿಗ್ರಹ ಅವರಿಗಿರಬೇಕು. ಅವರ ಇಂದ್ರಿಯ ನಿಗ್ರಹ ಇರೋದಿಲ್ಲ, ಪೇಪರ್ಲ್ಲಿ ಬರ್ತಾ ಇರುತ್ತೆ ನೋಡಿ. ಯಾರೋ ದೊಡ್ಡ ಜ್ಞಾನಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಪಾಪ. ಇದೇ ಊರಲ್ಲಿ ಎಷ್ಟೋ ಕನ್ನಡದಾಗಿರುತ್ತೆ ಪಾಪ, ಇಟ್ಕೊಂಡಿರ್ತಾರೆ. 3 ಆಕಾಶ ಒಳ್ಳೆ ಜೋರಾಗಿರುತ್ತೆ ನೋಡೋದು, ಗೊತ್ತಾಗೋದಿಲ್ಲ ಏನು ಅಂತ ಹೇಳಿಬಿಟ್ಟು ಪಾಯಿಂಟ್ ಒಂದು ಚೆಲ್ಲ ಹೋದ ಕಾಲಕ್ಕೆ ಇವನು ಅಂತ ಎಲ್ಲ ನೋಡ್ಕೊಂಡ್ಬಿಟ್ಟಿರ್ತಾನೆ. 3 ಆಕಾಶ ಯಾಕೆ ಆಯ್ತಾನೆ ಅಂದ್ರೆ ನೋಡ್ಕೋಬೇಕಲ್ಲ, ಎಲ್ಲೇನೇನು ಆಸ್ತಿ ಪಾಸ್ತಿ ನೋಡ್ಕೊಳ್ಳೋಕೋಸ್ಕರ ಕಾದಿರ್ತಾನೆ. ಆ ರೀತಿ ಮಲ್ಲೇಶ್ವರ ಯಾರೋ ಇಳಿಸ್ಕೊಂಡ್ಬಿಟ್ಟು ಕೊನೆಗೆ ಹೋಗ್ಬೇಕಾದ್ರೆ ಅವನ ಸಮಸ್ತ ಐಶ್ವರ್ಯ ಅವನ ಮಗಳ ಸಮೇತ ಓಡೋಗ್ಬಿಟ್ಟು ತಗೊಂಡು ಹೋಗ್ತಾನೆ. ನೀನು ತಗೊಳ್ತಾನೆ ಮಹಾಸ್ವಾಮಿ ಅಂತ ತಿಳ್ಕೊಂಡಿ. ಅವ್ರಿಗೆ ನಿಮ್ಗೆ ಹೇಗ್ರೆ ಇದ್ದಾಗಿರುತ್ತೆ ನೋಡೋರಿಗೆ, ಏನು ಏನು ವೈರಾಗ್ಯ ಅಂತ ಮೋಸ ಅದೆಲ್ಲ ಕೂಡ. ಮುಂದಿನ ಗುರಿ ಇದೆಯಲ್ಲ, ಅದು ನಾಟಕ ಮಾಡಿರ್ತಾನೆ. ಇದೆಲ್ಲ ಯಾತಕ್ಕೆ ಹಾಗಾಯ್ತು? ಭಗವದ್ಗೀತೆಯ 2ನೇ ಅಧ್ಯಾಯ ಸರಿಯಾಗಿ ಕೇಳಿದವರಿಗೆ ಮೋಸ ಹೋಗೋ ಪ್ರಸಂಗ ಬರೋದಿಲ್ಲ. ಭಗವದ್ಗೀತೆ 2ನೇ ಅಧ್ಯಾಯ ಸರಿ ಅವನೇ ಓದಿರೋದಿಲ್ಲ, ಅದನ್ನು ಯೋಚನೆ ಇಲ್ಲ. ಇದು ಕೋಟಾ ಡೋಂಗು ಓದೋರು ಗೊತ್ತೇ ಇರೋದಿಲ್ಲ, ಭಗವದ್ಗೀತೆ ಗೊತ್ತಿಲ್ಲ, ಶ್ಲೋಕನೂ ಗೊತ್ತಿರೋದಿಲ್ಲ. ಅವನು ಓದಿದವರಿಗೆ ಮಾತ್ರ ಅದರ ಮಹತ್ವ ಅಂತ ಗೊತ್ತಾಗುತ್ತೆ. ಜ್ಞಾನಿಗಳು ಯಾರು ಯಾರಲ್ಲ, ಎಷ್ಟೊತ್ತು ಕೋಟಾ ನೋಟ್ ಯಾವ್ದು ಅಂತ ಗೊತ್ತಿಡಬೇಕಾದ್ರೆ ನಮಗೆ ಗೊತ್ತಾಗೋದಿಲ್ಲ. ಬ್ಯಾಂಕಿಗೆ ತೋರಿಸ್ತಾರೆ ಹೋಗ್ಬಿಟ್ಟು ನೋಡು ಅಂತ ಹೇಳ್ತಾರೆ. ಇಲ್ಲ ಆ ಕೆಲಸ ಅವರು ಮೋಸ ಹೋಗ್ಬಿಡ್ತಾರೆ ಎಷ್ಟೋ ಸಲ. ಬ್ಯಾಂಕಿಗೆ ನಾಮಾಯಕ ಹೋಗ್ಬಿಡ್ತಾರೆ, ಅಂತ ನಿಪುಣರಿರ್ತಾರೆ ಮೋಸ ಮಾಡಬೇಕಾದ್ರೆ. ಅಂದ್ರೆ ಕೋಟಾ ನೋಟ್ ಅನ್ನು ಗುರುಸೋದು ಎಷ್ಟು ಕಷ್ಟ ಅಂತ ಗೊತ್ತಾಗಿಬಿಟ್ರೆ, ಈ ಕೋಟಾ ಜ್ಞಾನಿಗಳನ್ನು ಗುರುಸೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಇವತ್ತು ಕೋಟಾ ನೋಟ್ ಹೋದ್ರೆ 500,000 ಹೋಗುತ್ತೆ ಅಷ್ಟೇನೆ. ಆದ್ರೆ ಇವತ್ತು ಕೋಟಾ ಜ್ಞಾನಿಗಳು ಸಿಕ್ಕರೆ ನಮ್ಮ ಲೈಫೇ ಹೋಗಿಬಿಡುತ್ತವೆ, ನಮ್ಮ ಜೀವನವನ್ನು ನಾಶ ಮಾಡಿಬಿಡ್ತಾರೆ. ಅದಕ್ಕಾದ್ರೂ ಭಗವದ್ಗೀತೆ ಓದಿರ್ಬೇಕು ನಾವು. ನಾವು ಜ್ಞಾನಿಗಳಾಗ್ತೇವೆ ಬಿಡ್ತೇವೆ ಬಿಟ್ಟುಬಿಡಿ, ಆದ್ರೆ ಅಜ್ಞಾನಿಗಳ ಹತ್ರ ಹೋಗಿ ನಾವು ಹಾಳಾಗಬಾರದು. ಅದಕ್ಕಾದ್ರೂ ಭಗವದ್ಗೀತೆ ಓದಿರಬೇಕು. ಈ ದೃಷ್ಟಿಯಲ್ಲಿ ಭಗವಂತನ ಈ ಒಂದೊಂದು ಮಾತುಗಳು ಸಹ ಶಾಶ್ವತ ಸುಭಾಷಿಗತ. ವಶೇಹಿ ಯಶ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇನ್ನು ಮುಂದಿನ ಶ್ಲೋಕಗಳಂತೂ ಮನುಷ್ಯನ ಈ ಒಂದು ಪತನ ಮತ್ತು ಉದ್ಧಾರದಲ್ಲಿ ಇಂದ್ರಿಯಗಳ ಈ ಒಂದು ಶಕ್ತಿ ಹೇಗಿದೆ ಎಂಬುದನ್ನು ವಿವರಣೆ ಮಾಡ್ತಾ ಇರತಕ್ಕಂಥ ಶ್ಲೋಕಗಳು. ಇಷ್ಟೊತ್ತು ಕೂಡ ಮತ್ತರಹ, ನನ್ನ ಕಡೆ ಮನಸ್ಸಾಕು, ನನ್ನ ಕಡೆ ಧ್ಯಾನ ಮಾಡು ಎಲ್ಲ ಭಗವಂತ ಹೇಳಿದ. ಹೀಗೆ ಮಾಡದೇನೆ ಇದ್ದರೆ ಏನಾಗುತ್ತೆ ಅಂತ ಹೇಳಿದ. ನನ್ನ ಕಡೆ ಧ್ಯಾನ ಮಾಡುವಂತ ಯಾವಾಗ ಹೇಳುತ್ತಾನೆ, ಅದಕ್ಕೆ ಒಂದು ಅವನ ಧ್ಯಾನವನ್ನು ಮಾಡಬೇಕಾದ್ರೆ ಉಳಿದಕಡೆ ಮನಸ್ಸು ಹೋಗಿರಬಾರದು. ಉಳಿಕಡೆ ಮನಸ್ಸು ಹೋಗಿರಬಾರದು ಅಂತಾಗೋದಾದ್ರೆ ಉಪವಾಸಾದಿಗಳನ್ನ ಮಾಡಿ ಹತೋಟಿ ತಂದಿರಬೇಕು. ಉಪವಾಸದಕ್ಕೆ ಅದೇ ಅರ್ಥ. ಪುರಾಣಗಳಲ್ಲಿ ಹೇಳುತ್ತಾರೆ, ನಾವು ತಿಳ್ಕೊಂಡ್ರೆ ಒಂದರ್ಥ ಏನು, ಉಪವಾಸ ಅಂದ್ರೆ ಏನು ತಿಂದೇ ಇರೋದು, ಆಹಾರ ಬಿಡೋದು ಅಂತ ಅಷ್ಟು ತಿಳ್ಕೊಂಡಿದ್ದೇವೆ. ಶಾಸ್ತ್ರ ಹೇಳುತ್ತೆ ಅದು ಒಳಗಿನ ಅರ್ಥ ಇನ್ನೊಂದಿದೆ. ಉಪವಾಸ ಉಪಾವೃತ್ತಸ್ತು ಪಾಪೇಭ್ಯ ಎಷ್ಟು ವಾಸೋ ಗುಣೈಸ್ಸಹ ಉಪವಾಸ ಇತಿ ಪ್ರೋಕ್ತ ಸರ್ವಭೋಗ ವಿವರ್ಜಿತ. ಇದಕ್ಕೆ ಅರ್ಥ ಉಪಾವೃತ್ತಸ್ತು ಪಾಪೇಭ್ಯ ಎಷ್ಟು ವಾಸೋ ಗುಣೈಹಿ ಸಹ. ಉಪವಾಸ ಉಪಾವೃತ್ತನಾಗಬೇಕಂತೆ, ಅಂದ್ರೆ ವಾಪಸ್ಸು ಬರಬೇಕು. ಒಂದು ಕಡೆಯಿಂದ ಬಂದು ಒಂದ್ ಕಡೆ ಇರಬೇಕು. ಎಲ್ಲಿಂದ ಬಂದು ಎಲ್ಲಿರಬೇಕು? ಉಪಾವೃತ್ತಸ್ತು ಪಾಪೇಭ್ಯ ಪಾಪ ಕಾರ್ಯಗಳನ್ನು ತೊರೆದು ಈ ಕಡೆಗೆ ಬಂದು ಗುಣೈಸ್ಸಹ ಪುಣ್ಯ ಕಾರ್ಯಗಳ ಸಮಯ ಜೊತೆ ವಾಸ ಮಾಡಬೇಕು. ಪಾಪ ಕಾರ್ಯಗಳನ್ನು ಬಿಟ್ಟು ಪುಣ್ಯ ಕಾರ್ಯಗಳನ್ನು ತೊಡಗಿಸಿಕೊಂಡಾಗ ಅದಕ್ಕೆ ಉಪವಾಸ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದರ್ಥ ಉಪವಾಸ. ಉಪವಾಸ ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ಇರೋದು ಅಂತ ಅರ್ಥ. ಉಪವಾಸ ಹತ್ರ ಇರೋದು, ಯಾರ ಹತ್ರ? ದೇವರ ಹತ್ರ ಇರೋದು ಅಂತ ಅರ್ಥ. ದೇವರ ಹತ್ರ ಇದ್ದಾಗ ಅದು ಉಪವಾಸವಾಗುತ್ತೆ. ಈ ಅರ್ಥ ಮಾಡಿಕೊಂಡಾಗ ಅದು ಹಾಗೆ ನಮಗೆ ಖುಷಿಯಾಗುತ್ತೆ. ಹಾಗೆ ಉಪವಾಸ ಮಾಡಿ ನಾವು ಯಾಕೆ ಸಾಯ್ಬೇಕು? ಸಾರಿಗ್ರಾಮ ಇಟ್ಕೊಂಡು ಓಡಾಡ್ಬಿಟ್ಟು ತೆರಳು ಸಾರಿಗ್ರಾಮ ಇಟ್ಕೊಂಡು ಓಡಾಡ್ತೇವೆ. ಉಪವಾಸ ಮಾಡ್ತೇನೆ, ಉಪವಾಸ ಮಾಡ್ತೇನೆ ಮಾಡಿಬಿಟ್ರೆ ಅದಕ್ಕೆ ಫಿಸಿಕಲ್ ನಿಯರ್ನೆಸ್ ಹೇಳುತ್ತೆ. ಅದು ಫಿಸಿಕಲ್ ನಿಯರ್ನೆಸ್ ಹೇಳ್ತಾ ಇಲ್ಲ, ಮೆಂಟಲ್ ನಿಯರ್ನೆಸ್ ಆಗಬೇಕಾದ್ರೆ ಸಾರಿಗ್ರಾಮಕ್ಕೆ ಸಾಧ್ಯ ಇಲ್ಲ. ಅದು ದೇವರ ಕಥೆ ಕೇಳಿ ಆತನಲ್ಲಿ ಧ್ಯಾನ ಮಾಡ್ತೇವಲ್ಲ, ಅದು ಉಪವಾಸ ಅಂತ ಹೇಳಿ. ಮನಸ್ಸಿನೊಳಗೆ ದೇವರಿರಬೇಕು. ದೇವಸ್ಥಾನದಲ್ಲಿ ದೇವರು, ವಿಗ್ರಹದಲ್ಲಿ ದೇವರು, ಕೈಯಲ್ಲಿ ದೇವರು ಅಲ್ಲ, ಮನಸ್ಸಿನೊಳಗೆ ದೇವರು ಚಿಂತನೆ. ಅದನ್ನೇ ಆಚಾರ್ಯ ಹೇಳಿದ್ದು, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ದೇವರ ಪಾತ್ರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸು ಅಂತ ಹೇಳಿದ್ದಾರೆ. ಇದು ಉಪವಾಸ ತಂತ್ರದ ಅತ್ಯಂತ ಮುಖ್ಯವಾದ ಅರ್ಥ ಅಂದ್ರೆ ಅದು. ಅದನ್ನು ಮಾಡಬೇಕಾದ್ರೆ ಇವೆಲ್ಲ ಮಾಡಿರಬೇಕು ಅಂತ ಅರ್ಥ. ಇವೆಲ್ಲವನ್ನೂ ಮಾಡಿರಬೇಕು. ಇವತ್ತು ಯಾವನು ಅದಕ್ಕೆ ಶಾಸ್ತ್ರಕಾರ ಹೇಳ್ತಾ, ಅನ್ನಪಾನಗಳಿಗೆ ಯಾವನು ಹಾ ತೊರಿತಾನೆ ಅವನು ಯಾವ ಸಿದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲೌಕಿಕದಲ್ಲೂ ಮುಂದೆ ಬರೋದಿಲ್ಲ ಅವನು. ಅನ್ನಪಾನಗಳಿಗೆ ಅವನು ತುಂಬಾ ಬಿಡುತ್ತಾನೆ, ಅಪೇಕ್ಷೆ ಮಾಡ್ತಾನೆ, ಅವನು ಲೌಕಿಕದಲ್ಲೇ ಮುಂದೆ ಬರೋದಿಲ್ಲ. ಅಧ್ಯಾತ್ಮದಲ್ಲಿ ಮುಂದೆ ಹೇಗೆ ಬರ್ತಾನೆ ಅವನು? ಸಾಧ್ಯವೇ ಇಲ್ಲ. ಆ ದೃಷ್ಟಿಯಲ್ಲಿ ವಿಚಿತ್ರವಾದಂತಹ ಸಾಧನೆಗೆ ಮನಸ್ಸು ಕೊಡಲಿಕ್ಕೆ ಇದೊಂದು ಬೇಕು. ಅದಕ್ಕೊಂದು ಸಂಸ್ಕೃತದಲ್ಲಿ ಮಾತೇ ಇದೆ, ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ. ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ. ವಿದ್ಯೆಯ ಬಗ್ಗೆ ಹಾತರಿತಕ್ಕಂಥವರಿಗೆ ಸುಖ ನಿದ್ರೆಗಳ ಕಾನ್ಸೆಪ್ಟ್ ಇರಬಾರದು ಅಂತ ಹೇಳಿಬಿಡ್ತಾರೆ. ಸುಖ ನಿದ್ರೆಗಳ ಕಾನ್ಸೆಪ್ಟ್ ಇರಬಾರದು. ಅದಿತ್ತು ಅಂದ್ರೆ ಎಲ್ಲರೂ ಸಾಧ್ಯ ಇಲ್ಲ. ಫಸ್ಟ್ ಕ್ಲಾಸ್ ಏನು ಯೂಸ್ ಮಂಚ ನೀನು ನೋಡಿದ್ರೆ, ಫಸ್ಟ್ ಕ್ಲಾಸ್ ಫ್ಯಾನ್ಗಳು, ಎ ಸಿ ರೂಮ್ಗಳು, ಅದೆಲ್ಲ ಟಿವಿ ಸೆಟ್ ಎಲ್ಲ ಕೊಟ್ಟುಬಿಟ್ರೆ ಅವ್ರು ಯಾವ ಜನಗಳಲ್ಲಿ ಒಂದನೇ ಕ್ಲಾಸ್ ಕೂಡ ಪಾಸ್ ಆಗೋದಿಲ್ಲ. ಬರೀ ಹಾಗೆ ಬಿಟ್ಕೊಂಡಿರ್ತಾನೆ ಅಷ್ಟೇ. ಅದು ಕಷ್ಟಪಟ್ಟಿದ್ರೆ ಮಾತ್ರ ಒಳ್ಳಕ್ಕೆ ಸಾಧ್ಯವಾಗೋದು. ಇವತ್ತು ಎಂಥ ಭಾರಿ ಶ್ರೀಮಂತನು ಕೂಡ ತುಂಬಾ ಗಮನಿಸಿ ನೋಡಿಬೇಕಾದ್ರೆ, ತುಂಬಾ ಶ್ರೀಮಂತನ ಮಕ್ಕಳು ಹೆಚ್ಚು ಪಾಸ್ ಆಗದೆ ಹೆಚ್ಚು ಮಾರ್ಕ್ಸ್ ತಗೊಳ್ಳದೆ ಬಡವರು ತಗೊಳ್ಳೋದಕ್ಕೆ ಅದೇ ಕಾರಣ. ಎಲ್ಲಾ ಶ್ರೀಮಂತರಿಗೆ ಅಪ್ಲೈ ಆಗುತ್ತೆ ಅಂತ ಹೇಳೋದಿಲ್ಲ. ಸಾಮಾನ್ಯ ಶ್ರೀಮಂತರ ಮಕ್ಕಳು ಯಾತಕ್ಕೆ ಹೆಚ್ಚು ಓದೋದಿಲ್ಲ ಅಂದ್ರೆ, ಸುಖದ ಪ್ರಸಂಗ ಜಾಸ್ತಿ ಇರೋದ್ರಿಂದ ಓದುಗಳ ಗಮನ ಕಡಿಮೆ ಆಗಿಬಿಡುತ್ತೆ ಅವರಿಗೆ. ಬಡವರು ಯಾತಕ್ಕೆ ಓದ್ತಾರೆ? ಅದು ಮನೆಯಲ್ಲಿ ಲೈಟೇ ಇಲ್ಲ, ದೀಪದ ಬೀದಿ ದೀಪಗಳ ಓದ್ತಾರೆ, ರ್ಯಾಂಕ್ ಬಂದ್ಬಿಟ್ಟಿರ್ತಾರೆ. ಇದು ಆಶ್ಚರ್ಯ. ಬೇರೆ ಕಡೆ ಗಮನ ಇಲ್ಲ ಅವರಿಗೆ, ಅದೊಂದು ಗುರಿ ಅವರಿಗೆ. ಈ ಮಾತು ಅರ್ಥ ಮಾಡ್ಕೊಂಡ್ರೆ, ಬಡವ ಅದಿರೋದೇ ಒಂದು ಡ್ರೆಸ್, ಯಾವ ಡ್ರೆಸ್ ಸೆಲೆಕ್ಷನ್ಗೂ ಟೈಮ್ ವೇಸ್ಟ್ ಆಗೋದಿರೋನೇ ಪಾಪ. ಯಾವ ಡ್ರೆಸ್ ಹಾಕೊಂಡು ಯೋಚನೆ ಕೂಡ ಇರೋದೇ ಒಂದ್ತಾರೆ, ಟೈಮ್ ಅಲ್ಲಿ ಸೇವ್ ಆಗ್ತಾ ಹೋಗುತ್ತವೆ. ಮಿನಿಮಮ್ ಅಂದ್ರೆ ಮಿನಿಮಮ್ ಅವನಿಗೆ ಎಲ್ಲಾ ಗುರುಗಳು ಸಾಕು, ಓದಿಗೆ ಓದಿ ಹಾಕಿಬಿಡ್ತಾರೆ, ಅತ್ಯಂತ ಉನ್ನತಿಯನ್ನು ಗಳಿಸ್ತಾರೆ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ನಾವು ಈ ಲೋಕದಲ್ಲೇ ಕಾಣತಕ್ಕಂಥ ವ್ಯತ್ಯಾಸ ಇದೆ. ಅದಕ್ಕೆ ಹೇಳಿದ್ರೆ ಸರ್ವಭೋಗ ವಿವರ್ಜಿತ ಉಪವಾಸ ಇತಿ ಪ್ರೋಕ್ತ. ಸರ್ವಭೋಗ ವಿವರ್ಜಿತ, ಎಲ್ಲ ಭೋಗಗಳನ್ನು ತೊರೆಯಬೇಕು. ಅದು ಉಪವಾಸ ಶಬ್ದದ ಅತ್ಯಂತ ನಿಜವಾದ ಅರ್ಥ. ಎಲ್ಲ ಭೋಗಗಳನ್ನು ತೊರೆಯಬೇಕು ಅಂದ್ರೆ ಒಂದೇ, ತ್ಯಾಗಕ್ಕೆ ಬರೆ ಹೋಗಬೇಕು ಅಂದ್ರೆ ಒಂದೇ, ತ್ಯಾಗಕ್ಕೆ ಬರೆ ಹೋಗಬೇಕು. ಆ ವಿಷಯಗಳ ತ್ಯಾಗ, ಆಹಾರಾದಿಗಳ ತ್ಯಾಗ, ಕೊನೆಗೆ ಭಗವಂತ ಹತ್ತಿರ ವಾಸ. ಅಷ್ಟು ಕಷ್ಟಪಟ್ಟು ಫಲ ಏನು? ಅಷ್ಟೆಲ್ಲ ಕಷ್ಟಪಟ್ಟು ಓದಿದ್ದಕ್ಕೆ ದೊಡ್ಡ ಕೆಲಸ ಸಿಗುತ್ತೆ ಅವನಿಗೆ, ದೊಡ್ಡ ಅಧಿಕಾರಿ ಆಗ್ತಾನೆ, ಎಲ್ಲ ರೀತಿಯಲ್ಲೂ ತನಗೂ ಸುಖ ಸಮಾಜಕ್ಕೂ ಸುಖ ಹಾಗೆ ಬದುಕ್ತಾನೆ. ಇದು ಲೋಕದಲ್ಲಿ ತ್ಯಾಗ ಮಾಡಿದವರ ಒಂದು ಜೀವನದ ಸಿದ್ಧಿ. ಇದು ಅಧ್ಯಾತ್ಮದಲ್ಲಿ ತ್ಯಾಗ ಮಾಡಿಬಿಟ್ರೆ ವೈಕುಂಠದಲ್ಲಿ ವಾಸ. ಪರಮಾತ್ಮ ತಾನೇ ಹೇಳ್ತಾರೆ, ಮಾಮುಪೇತ್ಯತ ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ನನ್ನ ಬಳಿಗೆ ಬಂದವನಿಗೆ ಮತ್ತೊಮ್ಮೆ ಹುಟ್ಟಿನ ಭಯ ಇಲ್ಲ, ಶಾಶ್ವತವಾದ ಸುಖದ ಲೋಕದಲ್ಲಿ ವಾಸ ಮಾಡ್ತಾನೆ. ಅನಾವೃತ್ತಿ ಹಿ ಶಬ್ದಾತ್, ಅನಾವೃತ್ತಿ ಹಿ ಶಬ್ದಾತ್ ನಚ ಪುನರಾವರ್ತತೆ, ನಚ ಪುನರಾವರ್ತತೆ. ಇಷ್ಟೆಲ್ಲ ಮಹಿಮೆಯನ್ನು ಹೇಳುತ್ತಾರೆ. ದೇವರು ನಮಗೆ ಎಂಥ ಸುಖದ ಲೋಕವನ್ನು ಕೊಡ್ತಾನೆ, ಸುಖದ ಅನುಭವವನ್ನು ತಂದುಕೊಡ್ತಾನೆ ಅಂತ ಅರ್ಥ ಮಾಡಿಕೊಂಡವರಿಗೆ ನಾವು ಮಾಡ್ತಕ್ಕಂಥ ತ್ಯಾಗ ಏನೂ ಅಲ್ಲ ಅಂತ ಆಗುತ್ತೆ. ನಾವು ವಿಕಾಸ ಉಪವಾಸ ಇತ್ಯಾದಿ ಮಾಡಿ ಭಾರಿ ದೊಡ್ಡ ಕೆಲಸ ಮಾಡುತ್ತೆ ಅನ್ಕೊಂಡ್ಬಿಡ್ತೇವೆ. ಆದ್ರೆ ದೇವರು ಕೊಡತಕ್ಕಂಥ ಇದಿದೆಯಲ್ಲ, ಇದಕ್ಕೆ ಪ್ರಯೋಜನ ಉಂಟಲ್ಲ ನೆನೆಸ್ಕೊಂಡಾಗ ನಾವು ಮಾಡಿದ್ದೇನೂ ಅಲ್ಲ ಅನ್ಸಿಬಿಡುತ್ತೆ. ಅಷ್ಟು ಭಗವಂತ ಕೊಡ್ತಾನೆ. ಆ ರೀತಿ ಕೊಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಿನ್ನಂತೆ ಕೊಡುವ ಉದಾರಿಯಾಗನು ನೂರು ಲೋಕದಳು, ಕನಕದಾಸರ ಮಾತಿದ್ರು. ನಿನ್ನಂತೆ ಯಾರು ಕೊಡ್ತಾರೆ ಭಗವಂತ? ಹರಿಭಕ್ತಿ ಸಾರದಲ್ಲಿ ಹೇಳ್ತಾರೆ, ದೇವರು ಕೊಟ್ಟಂತೆ ಯಾರು ಕೊಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ದೇವರ ಸೇವೆ ಮಾಡಿದಂತೆ ಯಾರು ಸೇವೆ ಮಾಡಕ್ಕೆ ಸಾಧ್ಯ ಇಲ್ಲ. ನಾವೀಗ ದೇವರನ್ನು ಆ ರೀತಿ ಆರಾಧನೆ ಮಾಡಬೇಕು. ಮತ್ತು ತರಹ ಹರೇ ಸರ್ವೋತ್ತಮ ಅಂತ ಆರಾಧಿಸಬೇಕು. ಪ್ರಹ್ಲಾದ ಆರಾಧನೆ ಮಾಡಿದನಲ್ಲ, ಹಿರಣ್ಯಕೇಶು ಸವಾಲು ಹಾಕಿದ, ಎಲ್ಲಿದ್ದಾನೆ ನೀನು ಹರಿ, ನೀನು ಹೊಡೆದು ಬಿಡ್ತೇನೆ ನೋಡು ಅಂತ ಎತ್ತಿದ. ಏವಂ ಗತ್ತ ಮಾನಸ್ಯ ಶಿರ ಕಾಯಾಧಾರಾಧಿತೆ. ಪ್ರಹ್ಲಾದ, ದೇವರು ದೇವರು ಅಂತ ಎಷ್ಟು ಮಾತಾಡ್ತೀನಿ ನೀನೀಗ, ನಿನ್ನ ತಲೆ ಕತ್ತರಿಸಿಬಿಡ್ತೀನಿ ನೋಡು ಅಂತ ಖಡ್ಗ ಎತ್ತಿದ್ರೆ ಶಾಂತ ಪ್ರಹ್ಲಾದ, ಬಂದರನೇ ಆತನಿಗಿಲ್ಲ. ನೀವು ತಲೆಗೂ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅವನು ಬಂದು, ಇಲ್ಲಿ ಯೋಚನೆ ಇಲ್ಲ, ಎಷ್ಟು ಧೈರ್ಯ ಇರಬೇಕು ಪ್ರಹ್ಲಾದನಿಗೆ. ಯಾತಕ್ಕೆ ಯುಕ್ತ ಆಸೀತ ಮತ್ತರಹ, ದೇವ್ರ ಬಗ್ಗೆ ಅಷ್ಟು ನಂಬಿಕೆ ಇದೆ, ಆ ಶ್ರದ್ಧೆ ಇದೆ. ಫಲಿತಾಂಶ ನಿಮ್ದು ಒಂದು ಕ್ಷಣದಲ್ಲಿ ಚೇಂಜ್ ಆಗೋಯ್ತು. ಯಾವನು ಕೊಲ್ಲುತ್ತೇನೆ ಅಂತ ಬಂದಿದ್ದ ಹಿರಣ್ಯಕಶಿಪು ಅವನೇ ಸತ್ತ. ಭಗವಂತ ವರಹರಿ ರೂಪದಿಂದ ಕೊಂದು ಹಾಕಿಬಿಡ್ತಾನೆ, ಪ್ರಹ್ಲಾದ ಸುರಕ್ಷಿತನಾಗಿ ಬಿಡ್ತಾನೆ. ಈ ದೀಕ್ಷೆ ಬರಬೇಕು. ಅದೇ ಸ್ಥಿತಪ್ರಜ್ಞ ಅಂದ್ರೆ ಆ ಅರ್ಥವನ್ನ ಅನುಸಂಧಾನಕ್ಕೆ ತಂದುಕೊಂಡವು. ಅದನ್ನ ಬಿಟ್ಟು ನಮಗಂತೂ ದೇವರು ಬೇಡ, ಅದು ಬೇಡ, ಇದು ಬೇಡ, ನಮ್ಮ ಪಾಡಿ ನಾವು ಬದುಕ್ತೇವೆ ಅಂತ ಅಂದ್ರೆ ಅಲ್ಲ ಅನ್ನೋರೇ ಇವತ್ತಿರೋದು. ನೂರಕ್ಕೆ ತೊಂಬತ್ತು ಪಾಲು, ತೊಂಬತ್ತೊಂಬತ್ತು ಪಾಯಿಂಟ್ ಎಷ್ಟು ಒಂಬತ್ತು ಬೇಕಾದ್ರೂ ಹಾಕಿ, ಅಷ್ಟು ಜನ ಇವತ್ತು ನಮಗೆ ದೇವರಾತಕ್ಕೆ, ನಮಗೆ ಯಾತದ ಧರ್ಮ ಅಷ್ಟೆಲ್ಲ ಉಳಿದು ಮಾಡೋರ ಕಡೆ ಏನು ವ್ಯಾಚಾರ ನನಗೆ ಅಂತ ಹೊಡೆದ್ರೆ ಬೈದು ಬಿಡ್ತಾರೆ. ಪಾಪ ಮಾಡೋರ ಕಡೆ ಡಿಸ್ಕರೇಜ್ ಮಾಡ್ತಕ್ಕಂಥ ಕಾಲದಲ್ಲಿ ಇದ್ದೇವೆ. ಅವರಿಗೇನಾಗತ್ತೆ ಅಂತ ಭಗವದ್ಗೀತೆ ಹೇಳುತ್ತೆ. ಅಂತವರ ಗತಿ ಏನು? ದೇವರನ್ನ ಬಿಟ್ಟು ವಿಷಯಗಳನ್ನ ಚಿಂತಿಸ್ತಕ್ಕಂಥ ಜನಗಳ ಹಣೆ ಬರಹ ಏನು ಅಂದ್ರೆ ಭಗವಂತ ಹೇಳುತ್ತಾನೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ಶೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ವಿನಶ್ಯತಿ. ಇಷ್ಟು ಶ್ಲೋಕದಲ್ಲಿ ಅವನ ದುಸ್ಥಿತಿಯನ್ನೆಲ್ಲ ವರ್ಣನೆ ಮಾಡ್ತಾನೆ ಪರಮಾತ್ಮ. ದೇವರನ್ನು ಬಿಟ್ಟು ಇವತ್ತು ಬೆಳಕು ಬೇಡ ಅಂದ ಮೇಲೆ ಕತ್ತಲೆ ಗಂಟು ವಿದ್ಯೆ ಬೀಳುತ್ತೆ ಅವನಿಗೆ. ಇವತ್ತು ವಿಷ್ಣು ಬೇಡ ಅಂದ್ರೆ ವಿಷಯ ಗಂಟು ವಿದ್ಯೆ ಬೀಳುತ್ತೆ ಅವನಿಗೆ. ಧ್ಯಾಯತೋ ವಿಷಯಾನ್ ಪುಂಸಃ, ಯಾವನ ವಿಷಯಗಳ ಧ್ಯಾನವನ್ನು ಮಾಡ್ತಾನೆ, ವಿಷಯಗಳಲ್ಲೇ ಮನಸ್ಸನ್ನು ಹಾಕ್ತಾನೆ. ಇವತ್ತು ಹಾಕ್ತಿರೋದ ಮನುಷ್ಯ ಹಾಗೆ, ಇವತ್ತು ಟಿವಿ ಮೊದಲಾದವುಗಳೆಲ್ಲ ವಿಷಯಗಳಿಂದ ತುಂಬಿ ತುಳುತಕ್ಕಂಥ ಪದಾರ್ಥಗಳು. ಬರೀ ವಿಷಯಗಳೇ, ಎಷ್ಟು ವಿಷಯ ತುಂಬಿಕೊಂಡು ಹೋಗಿದೆ ಅದರೊಳಗೆ. ಎಲ್ಲಿ ಹೊರಗಡೆ ಕಾಲಿಟ್ಟರೆ ಬರೀ ಎಳತಕ್ಕಂಥ ಸೆಡೆತಗಡೆ ಇರೋದು ಬೇರೆ ಇಲ್ಲ. ಅವನ್ನ ಯಾವನು ಧ್ಯಾನ ಮಾಡ್ತಾನಲ್ಲ, ವಿಷಯಾನ್ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಃ ತೇಷು ಉಪಜಾಯತೆ, ಯಾವನು ವಿಷಯಗಳ ಧ್ಯಾನವನ್ನು ಮಾಡ್ತಾ 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 ಹೋಗ್ತಾನೆ, ಅವುಗಳ ಬಗ್ಗೆ ಸಂಪರ್ಕ ಉಂಟಾಗುತ್ತೆ ಅಂತ ಹೇಳಿದ. ವಿಷಯವನ್ನು ಧ್ಯಾನ ಮಾಡ್ತಾ ಮಾಡ್ತಾ ಹೋದಂತೆ ಅದರ ಕಾಂಟ್ಯಾಕ್ಟ್ ಅಲ್ಲಿ ಶುರುವಾಗುತ್ತಾಗಲೇ. ಫಸ್ಟ್ ಧ್ಯಾನ, ನೆಕ್ಸ್ಟ್ ಸಂಘ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಘ ತೇಷು ಉಪಜಾಯತೆ, ಬರೀ ಜಾಯತೆ ಅಲ್ಲ ಉಪಜಾಯತೆ, ಅಂದ್ರೆ ಕ್ಲೋಸ್ ಕಾಂಟ್ಯಾಕ್ಟ್ ಬರುತ್ತೆ ಅಂತ ಅರ್ಥ. ಇದು ಅಡ್ವರ್ಟೈಸ್ಮೆಂಟ್ ಕಾಂಟ್ಯಾಕ್ಟ್ ಅಂದ್ರೆ ಇದೇನು ಅಡ್ವರ್ಟೈಸ್ಮೆಂಟ್ ಯಾತಕ್ಕೆ ಮಾಡ್ತಾರೆ ಗೊತ್ತಾ, ಇದನ್ನೇ ಸೇದ್ರಿ 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 ಅಂತ ಹಾಕ್ಬಿಡ್ತಾರೆ. ಸುಮ್ ನೋಡ್ತಾ ಹೋಗ್ತಾನೆ ಹತ್ತು ದಿವಸ, ಆಮೇಲೆ ನಿಧಾನ ನೋಡಿ ಜಾಸ್ತಿ ಕಣ್ತೇವೆ ನೋಡ್ತಾನೆ, ಜಾಸ್ತಿ ಕಣ್ತೆಗಿತಾನೆ, ಆಮೇಲೆ ಇಲ್ಲಿ ನೋಡ್ತಾನೆ, ಆಮೇಲೆ ಅಂಗಡಿಯಲ್ಲಿ ನೋಡ್ತಾನೆ, ಆಮೇಲೆ ಆಮೇಲೆ ಇಲ್ಲಿ ಬಿಟ್ಟಿರ್ತಾರೆ ಆ ಕೈ ಹಿಡ್ಕೋತಾನೆ, ಆಮೇಲೆ ಬಾಯಿ ಬಂದೇ ಬರುತ್ತೆ, ಮನೆಯಲ್ಲಿ ಹೋಗಿ ಮಾಡೇ ಮಾಡ್ತಾನೆ ಬಿಡೋದಿಲ್ಲ. ಇದು ಪದ್ಧತಿ ನೋಡಿ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕಾನ್ಸೆಪ್ಟ್ ಅಂದ್ರೆ ಒಂದೇನೆ. ಎಂತ ಬೇಡ ಅನ್ನೋ ಕೂಡ ನೋಡಿ ಸಾರ್, ಸುಮ್ಮನೆ ನೋಡಿ ಸಾರ ಕೊಡ್ತಾರೆ, ಫ್ರೀ ಇದೆ ಇದು ಫ್ರೀ, ಆಮೇಲೆ ಕೆಟ್ಟದ ನೀವೇ ಬರ್ತೀರಿ ಅಂತ ಅರ್ಥ. ತಗೊಂಡ್ಬಿಡಿ, ಆಗ ನೀವೇ ಓಡ್ಕೋತಾ ಬರ್ತೀರಿ. ಆಮೇಲೆ ಅಂದ್ರೆ ಟೆಕ್ನಿಕ್ ಹೇಗಿದೆ ನೋಡ್ಬೇಕು. ಭಗವದ್ಗೀತೆ ಹೇಳಿದವನ ಅನಾಲಿಸಿಸ್ ಅದು ಒಂದು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ಶೂಪಜಾಯತೆ. ತನಕ ಟಿವಿ ನೋಡ್ತಾ ಇರ್ತಾರೆ, ಅವ್ರ ಖುಷಿ, ಒಂದು ಪೈಸೆ ಕೊಡದೆ ನೋಡ್ತೀವಲ್ಲ, ಏನ್ ಆಶ್ಚರ್ಯ, ಪೈಸೆನೇ ಕೊಡೋದಿಲ್ವಲ್ಲ, ಪೈಸೆ ಇವರು ಕೊಡೋದಿಲ್ಲ, ಯಾರು ಕೊಡ್ತಾರೆ ಕೊಡ್ತಾರೆ, ಅಡ್ವರ್ಟೈಸ್ ಮಾಡೋ ಕೊಟ್ಟಿರ್ತಾರೆ ಪಾಪ. ಅಟ್ಟು ಒಂದು ಸೆಕೆಂಡ್ ಇಷ್ಟಂತ ಚಾರ್ಜ್ ಮಾಡ್ತಾರೆ, ಕ್ಷಾಂತ ರೂಪಾಯಿ ಚಾರ್ಜ್ ಮಾಡಿರ್ತಾರೆ. ಅವ್ರ ಫಲವು ನನಗೆ ಗೊತ್ತಾ, ನೋಡ್ತಾರಲ್ಲ ಅವ್ರು ಹಾಕ್ತಾರೆ ನೋಡ್ತಾರೆ, ನಮ್ಗೇನು ಬಂತು ಅಂದ್ರೆ, ನೋಡಿದ್ರೆ ತಗೊಂಡೇ ತಗೋತಾರೆ ಗೊತ್ತ ಅವ್ರಿಗೆ, ನೋಡಿದ್ರೆ ತಗೊಂಡೇ ತಗೋ.